ಆತ್ಮೀಯರೇ ನಮಸ್ಕಾರ. ನಾನು ಸಂಧ್ಯಾ ಪೈ. ಮಹಾಭಾರತ ಮನೋಹರ ಕಥಾ ಮಾಲಿಕೆಯ 50ನೇ ಕಥೆಯಲ್ಲಿದ್ದೇವೆ. ಸಾವಿತ್ರಿ ಸತ್ಯವಾನರ ಕಥೆ ಇದು. ಸುಂದರ ಕಥೆ, ಕಥೆ ನೋಡೋಣ. ಮದ್ರ ರಾಜ್ಯದಲ್ಲಿ ಧರ್ಮಾತ್ಮನೂ ಪ್ರಜಾವತ್ಸಲನೂ ಆದ ಅಶ್ವಪತಿ ಎಂಬ ರಾಜ ಇದ್ದ. ಬಹಳ ಕಾಲ ಕಳೆದಿದ್ರೂ ಅವನಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಸಂತಾನ ಪ್ರಾಪ್ತಿಗಾಗಿ ಅವನು ಜಿತೇಂದ್ರಿಯನಾಗಿ 18 ವರ್ಷಗಳ ಕಾಲ ಸಾವಿತ್ರಿ ದೇವಿಯನ್ನ ಹೋಮ ಜಪ ತಪಗಳಿಂದ ಅರ್ಚಿಸಿದ. ಸಾವಿತ್ರಿ ದೇವಿ ಪ್ರತ್ಯಕ್ಷಳಾಗಿ, ರಾಜ ನಾನು ಸುಪ್ರೀತಳಾಗಿದ್ದೀನಿ, ಧರ್ಮಸಮ್ಮತವಾದ ವರ ಕೇಳು ಅಂದ್ಲು. ದೇವಿ, ನೀನು ಬಹುಪುತ್ರರನ್ನ ಅನುಗ್ರಹಿಸು ಅಂತ ಅಶ್ವಪತಿ ಬೇಡಿದ. ಆಗವಳು, ರಾಜ ನಿನಗೆ ತೇಜಸ್ವಿನಿಯಾದ ಅತುಲ ಸದ್ಗುಣ ಸಂಪನ್ನಳಾದ ಒಬ್ಬ ಪುತ್ರಿ ಹುಟ್ಟಾಳೆ, ಇದಕ್ಕೂ ಹೆಚ್ಚಾಗಿ ಏನನ್ನು ಬೇಡದು ಸೂಕ್ತ ಅಲ್ಲ ಅಂತಂದು. ಹಾಗೆ ಆಯ್ತು. ನವಮಾಸಗಳು ಕಳೆದು ಸುಂದರವಾದ ಹೆಣ್ಣು ಮಗು ಹುಟ್ಟಿತು. ಸಾವಿತ್ರಿಯ ವರದಿಂದ ಹುಟ್ಟಿದ ಮಗುವಿಗೆ ಸಾವಿತ್ರಿ ಅಂತಾನೆ ನಾಮಕರಣ ಆಯ್ತು. ಸಾಕ್ಷಾತ್ ಲಕ್ಷ್ಮಿಯಂತಿದ್ದ ಸರ್ವ ಲಕ್ಷಣ ಸಂಪನ್ನೆಯಾದ ಮಗಳು ಬೆಳೆದು ಪ್ರೌಢೆಯಾದಳು. ಅವಳ ತೇಜಸ್ಸು ಎಷ್ಟಿತ್ತು ಅಂತಂದ್ರೆ, ಅವಳನ್ನು ಮದುವೆಯಾಗಲು ಯಾವ ರಾಜಕುಮಾರನೂ ಮುಂದೆ ಬರಲಿಲ್ಲ. ಕೆಲವು ಸಲ ಸೌಂದರ್ಯ, ಒಳ್ಳೆ ಗುಣಗಳೇ ಜೀವನದಲ್ಲಿ ಮುಳುವಾಗೋದುಂಟು. ಇರ್ಲಿ, ಅವಳನ್ನ ಪತ್ನಿಯಾಗಿ ಪಡೆಯುವ ಅರ್ಹತೆ ತಮಗಿಲ್ಲ ಅಂತಲೇ ಎಲ್ಲರೂ ಹಿಂಜರಿತಾ ಇದ್ರು. ಇದರಿಂದ ಅಶ್ವಪತಿ ದುಃಖಿತನಾದ. ಅವನು ಮಗಳನ್ನ ಕರೆದು, ಮಗು, ಪುತ್ರಿಯನ್ನು ಸಕಾಲದಲ್ಲಿ ಯೋಗ್ಯ ವರನಿಗೆ ವಿವಾಹ ಮಾಡಿಕೊಡೋದು ತಂದೆಯ ಕರ್ತವ್ಯ. ಈಗ ನಾನು ಈ ಕರ್ತವ್ಯದಲ್ಲಿ ಹಿಂದೆ ಉಳಿದಿದ್ದೇನೆ. ಆದುದರಿಂದ ನೀನೇ ನಿನಗೆ ಯೋಗ್ಯ ಅನ್ನಿಸುವ ವರನನ್ನ ಹುಡುಕು. ಅನಂತರ ನಾನು ನಿನ್ನ ಅವನಿಗೆ ಧಾರೆ ಎರೆದು ಕೊಡುತ್ತೇನೆ ಅಂತ ಹೇಳಿದ. ಹೀಗೆ ತಂದೆಯಿಂದ ಆದೇಶಿತಳಾಗಿ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ವೃದ್ಧ ಅಮಾತ್ಯರು ಹಾಗೂ ಸೇವಕಿಯರ ಜೊತೆಗೆ ಸಾವಿತ್ರಿ ವರಾನ್ವೇಷಣೆಗೆ ಹೊರಟ್ಲು. ರಮ್ಯವಾದ ತಪೋವನಗಳಲ್ಲಿ ಆಶ್ರಮಗಳನ್ನ ಸಂದರ್ಶಿಸುತ್ತಾ ತನಗೆ ಯೋಗ್ಯನಾದ ಪತಿಗಾಗಿ ಹುಡುಕಾಡಿದ್ಲು. ಬಹಳ ಕಾಲ ಹೀಗೆ ತಿರುಗಾಡಿ ಮತ್ತೆ ಅರಮನೆಗೆ ಬಂದ್ಲು. ಆಗ ಮಹರ್ಷಿ ನಾರದರು ಅಶ್ವಪತಿ ಮಹಾರಾಜನೊಂದಿಗೆ ಕುಳಿತು ಮಾತುಕತೆ ಆಡ್ತಾ ಇದ್ರು. ಸಾವಿತ್ರಿ ಅವರಿಬ್ರಿಗೂ ನಮಸ್ಕರಿಸಿ, ಸಾಲ್ವ ದೇಶದಲ್ಲಿ ಧ್ಯುಮತ್ಸೇನ ಎಂಬ ಕ್ಷತ್ರಿಯ ರಾಜ ದುರ್ದೈವದಿಂದ ಎರಡೂ ಕಣ್ಣುಗಳನ್ನ ಕಳ್ಕೊಂಡಿದ್ದಾನೆ. ಸಮಯ ಕಾಯುತ್ತಿದ್ದ ವೈರಿ ರಾಜ ಇವನನ್ನು ದೇಶಭ್ರಷ್ಟನಾಗಿ ಮಾಡಿದ. ತನ್ನ ಹೆಂಡತಿ ಮಂದು ಮಗನೊಂದಿಗೆ ರಾಜ ಧ್ರುಮಸೇನ ಅರಣ್ಯದಲ್ಲಿ ವಾಸ ಮಾಡಲು ಶುರು ಮಾಡಿದ. ಈ ಹುಡುಗ ಇವನ ಮಗನೇ ಸತ್ಯವಾನ ಅಂಥೇಳಿ, ಸಜ್ಜನನು ಧರ್ಮಾತ್ಮನೂ ಆದ ಸತ್ಯವಾನನೇ ನನಗೆ ಯೋಗ್ಯ ಪತಿ ಅಂತ ನಿರ್ಧರಿಸಿದ್ದೀನಿ ಅಂತಂದ್ಲು. ಮಾತು ಕೇಳಿದ ನಾರದರು, ಅಯ್ಯೋ, ಎಂಥ ಪ್ರಮಾದವಾಗಿ ಹೋಯ್ತು ಮಗು, ನಿನ್ನ ನಿರ್ಧಾರ ಅಚಲವೇ ಅಂತಂದ್ರು. ಅಶ್ವಪತಿ ಗಾಬರಿಯಾಯಿತು. ಆಗ ನಾರದರು, ರಾಜ ಗುಣವಂತ, ಸತ್ಯವಾದಿ, ಪಿತೃವತ್ಸಲ, ಶೂರ, ತೇಜೋವಂತ, ಕ್ಷಮಾವಂತ, ಬುದ್ಧಿವಂತ, ಆದರೂ ಸರ್ವ ಗುಣ ಸಂಪನ್ನನಾದ ಸತ್ಯವಾನನಲ್ಲಿ ಒಂದು ದೋಷ ಇದೆ. ಈ ದೋಷ ನಿವಾರಣೆಗೆ ಉಪಾಯ ಇಲ್ಲವೇ ಅಂತ ಪ್ರಶ್ನಿಸಬೇಡ. ಪ್ರಯತ್ನ ಪೂರ್ವಕವಾಗಿ ಆದರೂ ಕೂಡ ಅದು ಅಸಾಧ್ಯ. ಅವನು ಅಲ್ಪಾಯು. ಇಂದಿನಿಂದ ಒಂದೇ ಒಂದು ಸಂವತ್ಸರ ಮಾತ್ರ ಅವನ ಆಯಸ್ಸು ಅಂತಂದ್ರು. ಕೂಡಲೇ ಅಶ್ವಪತಿ, ಮಗಳೇ, ನಾರದರ ಮಾತು ಕೇಳಿದ ನಂತರ ಈ ಹುಡುಗ ನಿನಗೆ ಯೋಗ್ಯನಲ್ಲ ಅಂತಾಯ್ತು, ನೀನು ಮತ್ತೊಮ್ಮೆ ಪ್ರಯತ್ನ ಮಾಡು ಅಂತಂದ. ಆಗ ಸಾವಿತ್ರಿ, ಅಪ್ಪ, ದೀರ್ಘಾಯುವಾಗಲಿ ಅಲ್ಪಾಯುವಾಗಲಿ, ಗುಣವಂತನಾಗಲಿ ಗುಣಹೀನನಾಗಲಿ, ನಾನು ಅವನನ್ನ ಪತಿ ಅಂತ ಮನಸಾ ಸ್ವೀಕರಿಸಿದ್ದೀನಿ. ಕೇವಲ ವಿವಾಹ ವಿಧಿ ನಡೆಯುವುದೇ ವಿವಾಹವಲ್ಲ, ವಿಧಿ ಜರುಗುವ ಮುನ್ನ ನಡೆದ ಮನಸ್ಸುಗಳ ಮಿಲನವೂ ವಿವಾಹವೇ ಅಂತಂದ್ಬಿಟ್ಲು. ಅಶ್ವಪತಿ ಮಗಳ ಮಾತನ್ನು ಒಪ್ಪಿದ. ನಾರದರು ಸಾವಿತ್ರಿಯ ಮಾತಿಗೆ ತಲೆದೂಗಿದರು. ಮುಂದೆ ಅಶ್ವಪತಿ ಪರಿವಾರ ಸಮೇತನಾಗಿ ದ್ಯುಮತ್ಸೇನನ ಆಶ್ರಮಕ್ಕೆ ಹೋದ. ತನ್ನ ಪರಿಚಯ ಹೇಳಿಕೊಂಡು ತಾನು ಬಂದ ಕಾರಣ ತಿಳಿಸಿದ. ದ್ಯುಮತ್ಸೇನ, ರಾಜನೇ, ನಿನ್ನೊಡನೆ ಬಾಂಧವ್ಯ ಬೆಳೆಸುವ ಅಭಿಲಾಷೆ ನನಗಿದ್ರೂ ರಾಜ್ಯಹೀನನಾದವನಿಗೆ ನೀನು ಮನ್ನಣೆ ನೀಡ್ತೀಯೋ ಇಲ್ವೋ ಅಂತ ಮುಂದುವರಿಯಲಿಲ್ಲ. ನಿನ್ನ ಕೋರಿಕೆ ನನಗೆ ಒಪ್ಪಿಗೆ ಇದೆ ಅಂತಂದ. ಸಾವಿತ್ರಿ ಸತ್ಯವಾನರ ವಿವಾಹವಾಯಿತು. ಸಾವಿತ್ರಿ ತನ್ನ ಅಮೂಲ್ಯ ವಸ್ತ್ರಾಭರಣಗಳನ್ನು ತಂದೆಯ ಅರಮನೆಗೆ ಮರಳಿಸಿದ್ಲು. ಅರಣ್ಯವಾಸಿಗಳಿಗೆ ಸೂಕ್ತವಾದ ಕಷಾಯ ವರ್ಣದ ನಾರುಮಡಿಯನ್ನು ಉಟ್ಲು. ಮೃದುಭಾಷಿಣಿಯಾದ ಅವಳು ತನ್ನ ವಿನಯ ಸೇವಾ ಮನೋಭಾವ ಪ್ರೇಮಲ ಸ್ವಭಾವದಿಂದ ಸಮಸ್ತ ಅರಣ್ಯವಾಸಿಗಳ ಕಣ್ಮಣಿಯಾದ್ಲು. ಆದರೆ ನಾರದರಾಡಿದ ಒಂದು ಮಾತು ಅವಳ ಹೃದಯದಲ್ಲಿ ಅನುರಣಿಸ್ತಾ ಇತ್ತು. ಒಂದು ಸಂವತ್ಸರ ಮಾತ್ರ ಅವನ ಆಯಸ್ಸು ಅನ್ನೋದು ಆ ಮಾತು. ಕಡೆಗೊಂದು ದಿನ ಬಂತು. ಅಂದಿನಿಂದ ನಾಲ್ಕನೆಯ ದಿನ ಸತ್ಯವಾನನ ಸಾವು ಸಂಭವಿಸಲಿತ್ತು. ಸಾವಿತ್ರಿ ಅಂದು ತ್ರಿರಾತ್ರ ವ್ರತವನ್ನು ಆರಂಭಿಸಿದಳು. ಮೂರು ಹಗಲು ಮೂರು ರಾತ್ರಿ ನಿರ್ಜಲ ಉಪವಾಸ ಮಾಡಿದ್ಲು. ವ್ರತದ ಅವಧಿಯಲ್ಲಿ ಎಲ್ಲೂ ಕುಳಿತುಕೊಳ್ಳಬಾರದು, ಮಲಗಬಾರದು ಎಂಬ ನಿಯಮ ಬೇರೆ. ಇದನ್ನರಿತ ಮಾವ ದ್ಯುಮತ್ಸೇನ ದುಃಖಿತನಾದ. ಕೋಮಲೆಯಾದ ರಾಜಕುಮಾರಿ ಇಂಥ ಕಠಿಣ ವ್ರತ ಹಿಡಿಯೋದಾದರೂ ಯಾಕೆ ಅಂತ ಚಿಂತಿತನಾಗಿ ಸಾವಿತ್ರಿಯನ್ನ ಈ ಬಗ್ಗೆ ಪ್ರಶ್ನಿಸಿದ. ಅವಳು, ತಂದೆಯೇ, ನಾನು ಒಂದು ಉದ್ದೇಶ ಪೂರ್ತಿಗಾಗಿ ಈ ವ್ರತ ಹಿಡಿದಿದ್ದೀನಿ. ತಾವು ಹಿರಿಯರು, ಈ ವ್ರತ ಯಶಸ್ವಿಯಾಗಲಿ ಅಂತ ಹರಸಿ ಅಂದ್ಲು. ದ್ಯುಮತ್ಸೇನ ಬೇರೆ ದಾರಿ ಕಾಣದೆ, ಮಗಳೇ, ಯಶಸ್ವಿಯಾಗು ಅಂತ ಹರಸಿದ. ಎರಡು ದಿನಗಳು ಕಳೆದು ಮೂರನೇ ದಿನ ಕಾಲಿಟ್ಟಿತು. ಉಪವಾಸದ ಸುಸ್ತು ಒಂದು ಕಡೆಯಾದ್ರೆ ಮಾರನೆಯ ದಿನ ಪತಿಯ ಜೀವಿತದ ಕೊನೆಯ ದಿನ ಎಂಬ ಸಂಕಟ ಮತ್ತೊಂದು ಕಡೆ. ಸಾವಿತ್ರಿ ನಾಲ್ಕನೇ ದಿನ ಸೂರ್ಯೋದಯ ಆಗ್ತಾ ಇರುವ ಹಾಗೆ ಮಿಂದು ಆಶ್ರಮ ವಾಸಿಗಳಿಗೆ ನಮಸ್ಕರಿಸಿ ದೀರ್ಘ ಸುಮಂಗಲಿಯಾಗು ಅಂತ ಆಶೀರ್ವಾದ ಪಡೆದ್ಲು. ಅತ್ತೆ ಮಾವಂದಿರು, ಮಗಳೇ, ನಿನ್ನ ಮೂರು ದಿನದ ವ್ರತವನ್ನ ಪಾರಣೆ ಮಾಡಿ ಆಹಾರ ಸ್ವೀಕರಿಸು ಅಂದ್ರು. ಸಾವಿತ್ರಿ, ಇಂದು ಹಗಲು ಕಳಿಬೇಕು, ಆಮೇಲೆ ಆಹಾರ ಸ್ವೀಕರಿಸ್ತೀನಿ ಅಂತಂದು ಬಿಟ್ಲು. ಅವಳು ಹೀಗೆ ಹೇಳ್ತಾ ಇರುವಾಗ ಸತ್ಯವಾನ ಕೊಡಲಿಯನ್ನ ಹೆಗಲ್ ಮೇಲೆ ಹಾಕೊಂಡು ಅರಣ್ಯದೊಳಗೆ ಹೋಗಲು ಉದ್ಯುಕ್ತನಾದ. ಕೂಡ್ಲೆ ಸಾವಿತ್ರಿ, ಸ್ವಾಮಿ, ಇಂದು ನೀವು ಒಬ್ಬರೇ ಅರಣ್ಯಕ್ಕೆ ಹೋಗಬಾರ್ದು, ನಾನು ನಿಮ್ಮ ಜೊತೆ ಬರ್ತೀನಿ, ದಯವಿಟ್ಟು ತಡಿಬೇಡಿ, ನಾನು ಈಗಾಗಲೇ ಅತ್ತೆ ಮಾವಂದರಿಂದ ಅನುಮತಿ ಪಡೆದಿದ್ದೇನೆ ಅಂದ್ಲು. ವಿವಾಹವಾಗಿ ಬಂದ ದಿನದಿಂದ ಎಂದು ತನಗೆ ಇದು ಬೇಕು ಅದು ಬೇಕು ಅಂತ ಕೇಳಿದವಳಲ್ಲ. ಮೊದಲ ಬಾರಿಗೆ ಕಾಡಿಗೆ ಬರುವ ಆಸೆ ತೋರಿಸಿದಾಳೆ. ಇರಲಿ ಅಂತ ಹೇಳಿ ಸತ್ಯವಾನ ಅವಳನ್ನು ತನ್ನೊಂದಿಗೆ ಕರ್ಕೊಂಡು ಹೊರಟ. ಸರಸದ ಮಾತುಗಳನ್ನಾಡ್ತಾ ಕೊಂಚ ದೂರ ನಡೆದರು. ಸತ್ಯವಾನ ಕಾಡಿನಲ್ಲಿ ಒಂದು ಕಡೆ ತನ್ನ ಕೊಡಲಿಯಿಂದ ಒಣ ರಂಬೆ ಕೊಂಬೆಗಳನ್ನು ಕತ್ತರಿಸಿ ಕಟ್ಟ ಕಟ್ಟಕ್ಕೆ ಶುರು ಮಾಡಿದ. ಆಗ ಅವನಿಗೆ ಒಂಥರ ಬಳಲಿಕೆ ಅನ್ನಿಸ್ತು, ತಲೆ ಸುತ್ತಿ ಬಂತು. ಇದನ್ನು ಗಮನಿಸಿದ ಸಾವಿತ್ರಿಗೆ ಈ ಗಳಿಗೆ ಬಂದಿದೆ ಅಂತ ಖಚಿತವಾಯಿತು. ಅವನನ್ನು ತೊಡೆ ಮೇಲೆ ಮಲಗಿಸಿಕೊಂಡ್ಲು. ಆ ಕ್ಷಣದಲ್ಲಿ ಕಪ್ಪಾದ ಮೈಬಣ್ಣದಿಂದ ಕೂಡಿದ ದೃಢಕಾಯನಾದ ಕೆಂಪು ವಸ್ತ್ರಧಾರಿಯಾದ ಕೆಂಪಾದ ಕಣ್ಣುಗಳಿದ್ದ ಮಹಾ ತೇಜಸ್ವಿಯು ಭಯಂಕರನು, ಕೈಯಲ್ಲಿ ಪಾಶ ಹಿಡಿದವನು, ತಲೆಯಲ್ಲಿ ಕಿರೀಟ ಧರಿಸಿದವನು ಆದವ ಒಬ್ಬ ಸತ್ಯವಾನನ ಮುಂದೆ ನಿಂತಿರೋದು ಕಾಣಿಸ್ತು. ಸಾವಿತ್ರಿಗೆ ಗೊತ್ತಾಗೋಯ್ತು ಇವನು ಯಮಧರ್ಮ ಅಂತ ಹೇಳಿ. ಅವಳು ಮೆಲ್ಲ ಎದ್ದು ನಿಂತು, ದೇವೇಶ, ನೀನು ಯಾರು? ಸಾವಿತ್ರಿ, ನಾನು ಯಮಧರ್ಮ, ನಿನ್ನ ಪತಿಯನ್ನು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂದ ಯಮ. ಇಂಥ ಕೆಲಸಕ್ಕೆ ನಿನ್ನ ಕಿಂಕರರು ಬರ್ತಾರೆ ಅಂತ ಕೇಳಿದ್ದೆ, ನೀನು ಬಂದದ್ದಕ್ಕೊಂದು ಕಾರಣ ಇರಬೇಕು ಅಂದ್ಲು. ನಿನ್ನ ಪತಿ ಧರ್ಮಾತ್ಮ, ಸಕಲ ಸದ್ಗುಣಗಳಿಂದ ಕೂಡಿದವ, ಆದುದರಿಂದ ನಾನೇ ಬಂದೆ ಅಂದ ಯಮ. ಹೀಗೆಂದು ಹೇಳಿ ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ದೇಹದಿಂದ ಅಂಗುಷ್ಟ ಮಾತ್ರ ಗಾತ್ರದ ಪುರುಷನನ್ನ ಸೆಳೆದು ಬಿಟ್ಟ. ಕೂಡ್ಲೆ ಸತ್ಯವಾನನ ದೇಹ ನಿಷ್ಕ್ರಿಯವಾಯಿತು. ಯಮ ದಕ್ಷಿಣಾಭಿಮುಖವಾಗಿ ಹೊರಟ. ಸಾವಿತ್ರಿ ಅವನನ್ನು ಹಿಂಬಾಲಿಸಿದಳು. ಯಮ ಇದನ್ನು ನೋಡಿ, ಸಾವಿತ್ರಿ, ಹಿಂತಿರುಗಿ ಹೋಗು, ಉತ್ತರ ಕ್ರಿಯೆಗಳನ್ನು ನೆರವೇರಿಸು, ನನ್ನನ್ನು ಹಿಂಬಾಲಿಸಬಾರದು ಅಂತಂದ. ಸಾವಿತ್ರಿ ಹೇಳಿದ್ಲು, ಪತಿಯನ್ನು ಅನುಸರಿಸುವುದು ಸತಿಯ ಧರ್ಮ, ಏಳು ಹೆಜ್ಜೆ ಒಟ್ಟೆಗೆ ನಡೆದ್ರೆ ಮಿತ್ರತ್ವ ಸಿದ್ಧಿ ಎಂಬ ಮಾತಿದೆ. ನಾನು ನಿನ್ನೊಂದಿಗೆ ಏಳು ಹೆಜ್ಜೆ ಕ್ರಮಿಸಿ ಆಯ್ತು, ಮಿತ್ರತ್ವದಿಂದ ನಿನ್ನೊಂದಿಗೆ ಕೆಲವು ಧರ್ಮ ಸೂಕ್ಷ್ಮಗಳನ್ನು ತಿಳಿಸ್ಬೇಕೆಂದಿದೆ ಅಂತ ಹೇಳಿ ಧರ್ಮ ಸೂಕ್ಷ್ಮಗಳ ವಿವರಣೆ ನೀಡಿದಳು ಯಮರಾಜ ಸುಪ್ರೀತನಾದ. ಮಗಳೇ, ನಿನ್ನ ಮಾತಿನಿಂದ ನಾನು ಸಂತೋಷಗೊಂಡೆ. ಪತಿಯ ಪ್ರಾಣದ ಹೊರತು ಯಾವುದಾದರೂ ಒಂದು ವರ ಕೇಳು ಅಂತಂದ. ದೇವ, ನನ್ನ ಮಾವನ ಅಂಧತ್ವ ನೀಗಲಿ ಅಂತ ಹೇಳಿದ್ಲು. ಹಾಗೆ ಆಗಲಿ, ಈಗ ನೀನು ವಾಪಸ್ ಹೋಗು ಅಂದ. ಆಗ ಸಾವಿತ್ರಿ, ದೇವ, ನನ್ನ ಮಾವ ಕಳೆದುಕೊಂಡ ರಾಜ್ಯ ಅವರಿಗೆ ವಾಪಸ್ ಸಿಗಲಿ ಅಂತ ಬೇಡಿದ್ಲು. ಯಮಹಂದ, ಸರಿ, ಹಾಗೆ ಆಗಲಿ, ನೀನು ಬಳಲಿರುವೆ, ಮರಳಿ ಹೋಗು ಸಾವಿತ್ರಿ ಅಂತಂದ. ಕೂಡಲೇ ಅವಳು, ದೇವ, ಆಯುಷ್ಯವೆನ್ನದು ಆಯಾ ಪ್ರಾಣಗಳ ಕರ್ಮಾನುಸಾರ ಲಭಿಸುತ್ತದೆ. ನೀನು ಕರ್ತವ್ಯ ಬದ್ಧನಾಗಿ ಅದರ ಜೀವ ಸೆಳೆಯುತ್ತಿ ಆದುದರಿಂದ ಯಮ ಎನ್ನಿಸಿಕೊಂಡಿರುವೆ ಅಂತಂದು. ಯಮನಿಗೆ ಸಂತೋಷವಾಯಿತು. ಮಗಳೇ, ನಾನು ನಿನ್ನ ಮಾತುಗಳಿಂದ ಪ್ರಸನ್ನನಾಗಿದ್ದೀನಿ, ಮತ್ತೊಂದು ವರ ಕೇಳು ಅಂದ. ಯಮರಾಜ, ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ, ಅವನಿಗೆ ಕುಲಾಭಿವರ್ಧಕರಾದ 100 ಪುತ್ರರನ್ನ ದಯಪಾಲಿಸು ಅಂತ. ಯಮ ಆಯ್ತು ಅಂತ ಒಪ್ಪಿದ. ಮಗಳೇ, ಮತ್ತೆ ನೀನು ಆಡಿದ ಮಾತುಗಳನ್ನ ನಾನು ಇಲ್ಲಿಯವರೆಗೆ ಯಾರಿಂದಲೂ ಕೇಳಿಲ್ಲ. ಆದುದರಿಂದ ಸತ್ಯವಾನನ ಜೀವನದ ಹೊರಗಾಗಿ ಏನು ಬೇಕು ಕೇಳು, ನಾನು ಕೊಡ್ತೀನಿ ಅಂದ. ಇಲ್ಲ ಅನ್ನೋದಿಲ್ಲ ಅಂದ. ಸಾವಿತ್ರಿ ಕೈ ಜೋಡಿಸಿ, ನನ್ನ ವಂಶಾಭಿವೃದ್ಧಿಗೆ ಕಾರಣರಾಗುವ ಸತ್ಯವಂತರು ವೀರ್ಯವಂತರು ಆದ 100 ಮಕ್ಕಳನ್ನ ನಾನು ಸತ್ಯವಂತನಿಂದ ಪಡೆಯುವ ಹಾಗಾಗ್ಲಿ ಅಂದ್ಲು. ಯಮ ಮಾತಿನ ಗುಂಗಿನಲ್ಲಿದ್ದ. ಅವನಿಗೆ ಇವಳು ಏನು ಹೇಳಿದ್ಲು ಅಂತ ಸರಿ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಆಗ್ಲಿ, ಮಗಳೇ, ನೀನು ವಾಪಸ್ ಹೋಗು ಅಂದ. ಕೂಡ್ಲೆ ಸಾವಿತ್ರಿ, ಯಮರಾಜ ಅನುಗ್ರಹಿತಳಾದೆ, ಆದ್ರೆ ಕೇವಲ ವರದಿಂದ ಪ್ರಾಪ್ತಿಯಾಗುವಂತಹ ಸಂತಾನ ನನಗೆ ಬೇಡ. ಧರ್ಮಸಮ್ಮತವಾದ ದಾಂಪತ್ಯ ಸುಖದಿಂದ ಜನಿಸುವ ಸಂತಾನವೇ ಬೇಕು. ನನ್ನ ಮಕ್ಕಳು ತಂದೆಯ ಛತ್ರ ಛಾಯೆಯಲ್ಲಿ ಬೆಳೆಬೇಕು. ಹಾಗಾಗಬೇಕಾದ್ರೆ ನನ್ನ ಪತಿಯ ಪ್ರಾಣಗಳನ್ನು ನೀನು ವಾಪಸ್ ಕೊಡಬೇಕು, ಇಲ್ಲವಾದರೆ ನಾನು ನಿನ್ನೊಂದಿಗೆ ಬರುವವಳೆ ಅಂದ್ಲು ಖಡಾಖಂಡಿತವಾಗಿ. ಯಮಧರ್ಮ ಸಾವಿತ್ರಿಯ ಮಾತಿಗೆ ಬೆರಗಾದ. ಮಂತ್ರ ಮುಗ್ಧನಾದ, ಸಂತುಷ್ಟನಾಗಿ ನಗ್ತಾ, ಮಗಳೇ, ನಿನ್ನ ಪತಿಯ ಜೀವವನ್ನ ನನ್ನ ಪಾಶದಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ. ಮುಂದೆ 100 ಮಕ್ಕಳನ್ನು ಪಡೆದು 400 ವರ್ಷ ಸಂಸಾರ ಮಾಡಿಕೊಂಡಿರಿ ಅಂತ ಹೇಳಿ ಸತ್ಯವಾನನ ಜೀವನವನ್ನು ತನ್ನ ಪಾಶದಿಂದ ಮುಕ್ತಗೊಳಿಸಿದ. ಸತ್ಯವಾನ ಸಾವಿತ್ರಿ ಮನೆಗೆ ವಾಪಸ್ ಹೋದ್ರು. ಸಾವಿತ್ರಿ ಮಹರ್ಷಿ ನಾರದರು ಹೇಳಿದ ಸತ್ಯವಾನನ ಸಾವಿನ ರಹಸ್ಯವನ್ನು ಅತ್ತೆ ಮಾವಂದರಿಗೆ ತಿಳಿಸಿದ್ಲು. ಯಮಧರ್ಮನಿತ್ತ ವರದಂತೆ ರಾಜ ಜುಮತ್ಸೇನನ ದೃಷ್ಟಿ ಮರಳಿ ಬಂತು. ಅವನು ಕಳೆದು ಹೋದ ರಾಜ್ಯ ವಾಪಸ್ ಸಿಕ್ತು. ಸತ್ಯವಾನನಿಗೆ ಯುವರಾಜ ಪಟ್ಟಾಯಿತು. ಸಾವಿತ್ರಿ ಮುಂದೆ ಶೂರರು ವೀರರು ಧರ್ಮಾತ್ಮರು ಆದ 100 ಮಕ್ಕಳ ತಾಯಿಯಾದ್ಲು. ಹೇಗಿದೆ ಬುದ್ಧಿವಂತಿಕೆ! ಮಾತು ಬಲ್ಲವ ಪ್ರಪಂಚವನ್ನೇ ಗೆಲ್ಲಬಲ್ಲ ಅನ್ನೋ ಮಾತಿದೆ. ಸಾವಿತ್ರಿ ತನ್ನ ಸನ್ನಡದೆ ಮತ್ತು ಮಾತಿನಿಂದ ಯಮನನ್ನ ಗೆದ್ಲು. ಈ ಕತೆ ಭಾರಿ ಚಂದದ ಕತೆ, ನನಗೆ ಇಷ್ಟವಾದ ಕತೆ. ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.